ಕುಮಾರ ಮಠಾಧೀಶರಾಗಿ ಅಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಸಭೆಗೆ ಅವರು ವಿಶಿಷ್ಟ ಯೋಜನೆಯ ಸಮೇತ ಸ್ವಾಮಿಗಳು ಬಂದಿದ್ದಾರೆ. ಅದನ್ನು ಒಂದು ಮಾತನ್ನು ಹೇಳಬೇಕು ಅಂತ ಹೊರಟಿದ್ದೇನೆ. ಕೃಷ್ಣನಿಗೆ ಅವರ ಗುರುಗಳಾದ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ತುಂಬ ದೊಡ್ಡ ಕಾಣಿಕೆ ಕೊಟ್ಟರು. ಇಲ್ಲಿ ಸದ್ಯ ಎರಡು ಹೇಳ್ಬೋದು ನಾವು. ಒಂದು ಸುವರ್ಣ ರಥ, ಒಂದು ವಜ್ರದ ಕಿರೀಟ ಭಗವಂತನಿಗೆ. ಕಳೆದ ಪರ್ಯಾಯದ ಕಾಲಕ್ಕೆ ಸುವರ್ಣ ರಥ ವಜ್ರದ ಕಿರೀಟವನ್ನು ದೊಡ್ಡ ಸ್ವಾಮಿಗಳು ಮಾಡಿಸಿದರು. 2 ಕೋಟಿ ರೂಪಾಯಿಗಳ ಕೆಲಸವನ್ನು 2 ವರ್ಷದಲ್ಲಿ ಮಾಡಿಸಿದರು. 1 ವರ್ಷದಲ್ಲಿ 1, ಮತ್ತೊಂದು ವರ್ಷದಲ್ಲಿ 1. ಈಗ ಪರಮಪೂಜ್ಯ ಶ್ರೀ ವಿದ್ಯಾಸಿ ಶ್ರೀಪಾದಂಗಳವರು ಸಂಕಲ್ಪ ಮಾಡಿ ಬಂದಿದ್ದಾರೆ. ಅವರು ಹೇಳ್ತಾರೆ, ಗುರುಗಳು ವಜ್ರ ಕಿರೀಟವನ್ನು ಭಗವಂತನಿಗೆ ಮಾಡಿಸಿದರು, ನಾವು ವಜ್ರ ಕವಚವನ್ನು ಮಾಡಿಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಅಂತ ಹೇಳಿ ಅವರು ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಮತ್ತೆ ಗುರುಗಳ ಮುಖಿಂತ ಮುಂದೆ ಹೋಗ್ತೀರಾ ಅಂತ ಕೇಳಿದ್ರೆ, ಇಲ್ಲ ಇಲ್ಲ, ಅವರೇ ಸಂಕಲ್ಪ ಮಾಡಿದ್ರು, ಅದು ನಡೆಸಬೇಕು ಅಂತ ನಾವು ಮುಂದೆ ಹೊರಟಿದ್ದೇವೆ ಅಂತ ಹೇಳಿದ್ರು. ಅವರೇ ಸಂಕಲ್ಪ ಇತ್ತು, ನಮ್ಮ ಕೈಯಲ್ಲಿ ಅವ್ರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ ಬಂದಿದ್ದಾರೆ. ನಮ್ಗೆ ಪ್ರಶ್ನೆ ಬರುತ್ತೆ, ಕೃಷ್ಣನಿಗೆ ಯಾಕ್ರಿ ವಜ್ರ ಕವಚ ಅಂತ? ಎಲ್ಲ ನಮಗೆ ಬೇಕು ಅಂತ ನಮ್ಮ ಯೋಚನೆ, ದೇವರಿಗೆ ಯಾಕೆ ಬೇಕು ಅಂತ ನಮ್ಮ ಪ್ರಶ್ನೆ. ಅದು ಶಾಸ್ತ್ರ ಹೇಳುತ್ತೆ, ಕೃಷ್ಣನಿಗೆ ವಜ್ರದ ಕವಚ ಯಾತಕ್ಕೆ ಕೊಡಬೇಕು ಅಂದ್ರೆ ಆತನ ನಾವು ಕೊಡೋದಲ್ಲ, ನಮಗಾತ ಕವಚ ಕೊಟ್ಟಿದ್ದಾನೆ, ಅದಕ್ಕೆ ನಾವು ಕೊಡಬೇಕು ಅಂತ ಹೇಳು. ಭಗವಂತ ವಜ್ರ ಕವಚ ನಮಗೆ ಕೊಟ್ಟಿದ್ದಾನೆ. ಈಗ ಯಾವುದದು? ಭಗವದ್ಗೀತೆಯ ವಜ್ರ ಕವಚ, ಅದನ್ನು ಭಗವಂತ ಕೊಟ್ಟಿದ್ದಾನೆ ಅಲ್ಲ. ಭಗವದ್ಗೀತೆಯಲ್ಲಿ ಏನಿದೆ? ಜ್ಞಾನ. ಜ್ಞಾನ ಅಂದ್ರೆ ಏನು ಗೊತ್ತೇನು? ಅದು ವಜ್ರ ಅಂತಾನೆ ಹೆಸರು. ಅದಕ್ಕೆ ಜ್ಞಾನಕ್ಕೆ ವಜ್ರ ಅಂತ ಕರೀತಾರೆ. ಅವರಿವರು ಕರೆದಿಲ್ಲ, ಭಗವಂತನೇ ಕರೆದಿದ್ದಾನೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ವಿಹ ವಿದ್ಯತೆ. ಪವಿತ್ರ ಅಂತ ಭಗವಂತ ಕರೆದಿದ್ದಾನೆ. ಪವಿತ್ರ ಅಂದ್ರೆ ಅರ್ಥ ಏನು ಗೊತ್ತೇನು? ಪವಿವತ್ರಾಯತೆ ಇತಿ ಪವಿತ್ರಂ. ಪವಿ ಅಂದ್ರೆ ವಜ್ರಾಯುಧ ಅಂತ. ಪವಿ ಅಂದ್ರೆ ವಜ್ರಾಯುಧ. ಯಾವುದು ವಜ್ರಾಯುಧಂತೆ ಕಾಪಾಡುತ್ತಲ್ಲ ನಮ್ಮನ್ನ, ಅದಕ್ಕೆ ಪವಿತ್ರ ಅಂತ ಕರೀತಾರೆ. ಅದ್ರ ಜ್ಞಾನದ ವಜ್ರ ಕವಚವನ್ನು ಭಗವಂತ ನಮಗೆ ಕೊಟ್ಟಿದ್ದಾನಲ್ಲ, ಒಂದು ಟೋಕನ್ ಆಫ್ ರೆಸ್ಪೆಕ್ಟ್ ನಾವು ಆತನಿಗೆ ಕವಚ ಮಾಡಿಸೋದು ಅಂತ ಸ್ವಾಮಿಗಳ ಸಂಕಲ್ಪ. ಅದಕ್ಕೆ ಅವರು ಭಕ್ತರು ಯಾರೇ ಸೇವೆ ಸಲ್ಲಿಸಿದ್ರು ಕೂಡ ಅದಕ್ಕೆ ಸಂಪೂರ್ಣವಾಗಿ ಅವರು ಅವಕಾಶ ಕೊಡ್ತಾ ಇದ್ದಾರೆ. ಅವ್ರ ವಿಚಾರವನ್ನು ಶ್ರೀಗಳವರೇ ಹೇಳ್ತಾರೆ, ಅಂತಹ ಒಬ್ಬ ಪರ್ವಕಾಲದಲ್ಲಿ ನಾವಿದ್ದೇವೆ, ಪರಮಾತ್ಮನ ಸೇವೆ ಸಲ್ಲಿಸುವ ಅವಕಾಶವನ್ನು ಕಲ್ಪಿಸಿದ್ದಾರೆ. ನಮ್ಮ ಶಾಸ್ತ್ರ ತುಂಬ ಸರ್ತಿ ಹೇಳಿದ್ದೇನೆ, ಜನ ತಪ್ಪು ತಿಳಿದಿದ್ದಾರೆ. ಒಂದು ಕೋಮಿಗೆ ಶಾಸ್ತ್ರ ಅಲ್ಲ, ಒಂದು ವರ್ಗಕ್ಕೆ ಶಾಸ್ತ್ರ ಅಲ್ಲ. ಸರ್ಕಾರ ಒಂದು ಕೋಮಿನವರಿಗಿಂತ ಸರ್ಕಾರ ಅಲ್ಲ. ಅದು ಪ್ರತಿಯೊಬ್ಬ ಕೋಮಿನವರು ಹುಟ್ಟಿದ ಮಾತ್ರ ಸರ್ಕಾರ. ಒಬ್ಬ ವೈದ್ಯ ಇಂಥ ಜಾತಿಯವರು ಮಾತ್ರ ಔಷಧಿ ಕೊಡ್ತೇನೆ ಅಂದ್ರೆ ವೈದ್ಯ ಅಲ್ಲ ಅವನು, ಅವನು ಯಮದೂತ ಅಂತ ಅರ್ಥ. ಒಂದು ಜಾತಿಯವರು ಮಾತ್ರ ಔಷಧಿ ಕೊಟ್ಟರೆ ವೈದ್ಯನಲ್ಲ, ಅವನು ಯಮದೂತನಾಗಿ ಬಿಡ್ತಾನೆ. ಅಲ್ಲಿ ಬಂದಾಗ ಪ್ರತಿಯೊಬ್ಬ ರೋಗಿಗೂ ಔಷಧಿ ಕೊಡಬೇಕಾದ ಅವನ ಕರ್ತವ್ಯ. ಹಾಗೆ ಜ್ಞಾನ ಅನ್ನೋದು ಪ್ರತಿಯೊಬ್ಬನಿಗೂ ಜ್ಞಾನ ಬರಬೇಕೇ ಹೊರತು ಒಂದು ಕೋಮಿಗೆ ಜ್ಞಾನ ಅಲ್ಲ, ಒಂದು ವಯಸ್ಸಿನವರಿಗೆ ಜ್ಞಾನ ಅಲ್ಲ, ಸ್ತ್ರೀಯರಿಗೆ ಪುರುಷರಿಗೆ ಅಂತ ಭೇದ ಇಲ್ಲ. ಪ್ರತಿಯೊಬ್ಬರಿಗೂ ಜ್ಞಾನ ಬರಬೇಕು, ಯಾವ ಜಾತಿಯವನಾಗಲಿ, ಯಾವ ವಯಸ್ಸಿನವನಾಗಲಿ, ಯಾರೇ ಆಗಿರಲಿ, ಜ್ಞಾನ ಅವರು ಬರಬೇಕಾದ ರೀತಿಯಲ್ಲಿ ಬರಬೇಕು ಅಂತ ನಾವು ಒಪ್ಪಲೇಬೇಕು. ಆದರೆ ಜ್ಞಾನ ಬರದೆ ಹೋದರೆ ಮಾತ್ರ ಮೋಕ್ಷದ ಹೆಸರು ಇಲ್ಲ. ಆದ್ದರಿಂದ ಭಗವದ್ಗೀತೆ ಮೊದಲಾದ ಗ್ರಂಥಗಳು ವಿಶ್ವಮಾನ್ಯವಾದ ಗ್ರಂಥಗಳು, ಪ್ರತಿಯೊಬ್ಬನಿಗೆ ಬೇಕಾಗಿರ್ತಕ್ಕಂಥ ಗ್ರಂಥಗಳು. ಅದನ್ನು ಕೋಮಿನ ಗ್ರಂಥ ಅಂತ ನಾವು ಕರಿತೇವೋ ಅದು ಯಾರಿಗೂ ಅಪಚಾರ ಮಾಡ್ತಾ ಇಲ್ಲ. ಅದೀಗ ಭಗವಂತನಿಗೆ ಅಪಚಾರ ಮಾಡ್ತೇವೆ ಎಂಬುದನ್ನು ಮರಿಬಾರದು. ಒಂದು ಸಂಕುಚ ದೃಷ್ಟಿಯಲ್ಲಿ ನೋಡಿದಾಗ ಅಕ್ಷಮ್ಯ ಅಪರಾಧವಾಗುತ್ತೆ ಅಂತ ತಪ್ಪು ಆಗಿ ಆಗಿನೇ ಇವತ್ತು ಜ್ಞಾನವನ್ನು ಬಿಟ್ಟು ತುಂಬಾ ಜನಗಳು ದೂರ ಹೋಗಿರೋದು. ಆ ತಪ್ಪು ಆಗದಂತೆ ನೋಡಬೇಕಾದ್ರೆ ರಾಮ ಮಂದಿರದವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಮದೇವರ ಪೂಜಕರು ಶ್ರೀ ಶ್ರೀಪಾದಂಗಳವರು ಕೃಷ್ಣ ಪೂಜೆ ಹೊರಟಿದ್ದಾರೆ. ರಾಮಾಯಣ ಕಾವ್ಯವನ್ನು ಬರೆದವರು ಮಾನ್ಯ ಮೊಯ್ಲಿಯವರು. ಗುಡಿ ರಾಮದೇವರ ದೇವಸ್ಥಾನ, ಅದು ಬೇರೆ, ಜೊತೆಗಿರುವುದು ಎಲ್ಲ ಒಟ್ಟಿಗೆ ಸೇರಿಕೊಂಡಿರೋ ಒಂದು ಸಂಗಮ. ಪ್ರಾಯ ಮೊಯ್ಲಿಯವರು ರಾಮಾಯಣ ಬರೋದಕ್ಕೆ ರಾಮದೇವರು ಸಂತೋಷ ಪಟ್ಟುಬಿಟ್ಟು ನಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿ ಕರೆಸಿಕೊಂಡಿದ್ದಾರೆ ಅಂತ ತಿಳ್ಕೊಂಡ್ರು ಆಶ್ಚರ್ಯ ಅಲ್ಲ. ದೇವಸ್ಥಾನಕ್ಕೆ ಇಲ್ಲೇ ಕರೆಸಿಕೊಂಡು ಇದು ಮಾಡ್ತಾ ಇದ್ದಾರೆ. ಮತ್ತು ಅಪರೂಪದ ಮತ್ತೊಂದು ವೈಶಿಷ್ಟ್ಯ ಅಂದರೆ ಅವರ ಶ್ರೀಮತಿಯವರು, ಶ್ರೀಮತಿ ಮಾಲತಿ ಮೊಯ್ಲಿಯವರು ಸತ, ಅವರು ಕೂಡ ಒಳ್ಳೆಯ ಸಾಹಿತಿಗಳು, ಸುಸಂಸ್ಕೃತ ವ್ಯಕ್ತಿಗಳು. ಅವ್ರು ಹೇಳ್ತಾ ಇದ್ರು, ಬಹಳ ಆಶ್ಚರ್ಯವಾಯಿತು, ನಮ್ಮ ಮನೆಯಲ್ಲಿ ನಮ್ಮ ಹಿಂದಿನವರೆಲ್ಲ ಗೋಪಿ ಧಾರಣೆ ಮಾಡ್ತಾ ಇದ್ರು ಅಂತ ಹೇಳಿ ಸಿಕ್ಕಾಗ. ಗೋಪಿ ಧಾರಣೆ ಮಾಡ್ತಾ ಇದ್ರು ಅಂದರೆ ಶುದ್ಧ ಕೃಷ್ಣನ ಒಂದು ಭಕ್ತಿಯ ಪಂಥಕ್ಕೆ ಅವರು ಸೇರಿದವರು, ಬಹಳ ಹೆಮ್ಮೆಯಿಂದ ಹೇಳಿದರು. ನಮಗೀಗ ಆಶ್ಚರ್ಯವಾಯಿತು ಅಂದರೆ ಮೊಯ್ಲಿಯವರ ಒಟ್ಟು ಶ್ರೇಯಸ್ಸಿಗೆ ಏನು ಕಾರಣವಾಯಿತು ಅಂದರೆ ಕೃಷ್ಣನ ಅನುಗ್ರಹವೇ ಕಾರಣ ಆಯಿತು ಅಂತ ಹೇಳೋದಕ್ಕೆ ಹಿಂದೆ ವಂಶದ ಹಿನ್ನೆಲೆ ಬಂದಿದೆ ಅಂತ ಆಯ್ತು. ಹೀಗಾಗಿತ್ತು. ಮತ್ತು ರಾಮನ ಬಗ್ಗೆ ಯಾತಕ್ಕೆ ಒಳಗೊಂದು ಅಂತ ಕೇಳಬಾರದು. ಕೃಷ್ಣನು ರಾಮನ ಇಬ್ಬರು ಒಂದೇ ಆದ್ದರಿಂದಾಗಿನೇ ಕೃಷ್ಣ ರಾಮ ಮತ್ಸ್ಯ ಕೂರ್ಮ ವರಾಹ ಮಂದ್ರ ಭಗವಂತ ಎಲ್ಲ ರೂಪಗಳು ಕೂಡ ಒಂದೇ ರೂಪಗಳು. ಆದರೆ ಎಲ್ಲ ಜನರು ಮಾತ್ರ ಅವನು ಭಕ್ತರಷ್ಟೇ, ಎಲ್ಲ ಜನರು ದೇವರಲ್ಲ, ಎಲ್ಲ ಜನರ ಒಳಗೆ ದೇವರಿದ್ದಾನೆ. ಇದು ಆಚಾರ್ಯ ಹೇಳಿದ ತತ್ವ. ಎಲ್ಲ ಜನರು ದೇವರಾಗಿದ್ದರೆ ಹೀಗಿರ್ತಾನೆ ಇದ್ದೀರಿ, ಏನೇನೋ ಮಾಡ್ತಾ ಇದ್ವಿ. ಎಲ್ಲ ಜನರ ಒಳಗೆ ದೇವರಿದ್ದಾನೆ ಅಂತ ಹೇಳಿದ್ದು ಮಧ್ವಾಚಾರ್ಯರು. ಅಂತ ಪವಿತ್ರವಾದ ನಾಡಿನ ಇಬ್ಬರು ಮಹನೀಯರಿಗೆ ವಿಶೇಷವಾದಂತಹ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷ ಉಪಸ್ಥಿತಿಯಿಂದ ಶೋಭೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಪರಮಪೂಜ್ಯ ಶ್ರೀಪಾದಂಗಳವರು ಈ ಸಮಯದಲ್ಲಿ 4 ಅನುಗ್ರಹ ವಚನ ಹೇಳಬೇಕು ಅಂತ ಕೇಳ್ತಾ ಇದ್ದೇನೆ. ಅದಕ್ಕೆ ಮುಂಚಿತವಾಗಿ ಇಲ್ಲಿ ಕಮಲೇಶ್ವರಲ್ಲಿದ್ದಾರೆ ಮಾನ್ಯ ವೀರಪ್ಪ ಮೇಲಿಯವರು, ಒಂದೆರಡು ಮಾತನ್ನ ಸಾವಿರ ಮಾತಾಡ್ತಾರೆ. ಈ ರೀತಿ ಹೇಳಿ ನಾಳೆ ದಿವಸ ಪ್ರವಚನ ಮಂಗಳವಾದ್ದರಿಂದ ಏಳು ಗಂಟೆಗಳ ಆರೂವರೆಗೆ ಪ್ರಾರಂಭವಾಗುತ್ತೆ, ಎಂಟರೊಳಗೆ ಮುಕ್ತಾಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತ ಯದ ಊಚಮಹಂ ತೇನ ಪ್ರಿಯತಾಂ ಕಮಲಾಲಯ.
ಶ್ರೀ ಗುರುಭ್ಯೋ ನಮಃ. ಪ್ರವಚನ ಏನಿಲ್ಲ, ಸುಮ್ಮನೆ ಒಂದೆರಡು ಮಾತುಗಳಷ್ಟೇ ಬಂದದ್ದಕ್ಕೋಸ್ಕರ. ನಮ್ಮ ಪ್ರವಚನಾಚಾರ್ಯರು ಒಂದು ಸುಂದರವಾದ ಮಾತು ಹೇಳಿದರು, ಒಬ್ಬರು ಅರಮನೆಯವರು ಅಂತ, ಮತ್ತೊಂದು ಗುರುಮನೆಯವರು ಅಂತ, ಇಬ್ಬರೂ ಸೇರಿದ್ದು ನೆರೆಮನೆಯಲ್ಲಿ ಅಂತ ನಾವು ಮರೆಯಬಾರದು ಅಂತ. ದಾಸರು ಹೇಳ್ತಾರೆ, ನಾವು ಎಲ್ಲಿಂದ ಬಂದವರು, ನಮ್ಮ ಹತ್ರ ಅಡ್ರೆಸ್ ಕೇಳಿದ್ರೆ ಎಲ್ಲಿಂದ ಬಂದವರು ಅಂತ ಕೇಳ್ತಾರಂತೆ. ನಾವು ಹೇಳಬೇಕಂತೆ, ನಾವು ಹನುಮನ ಮನೆಯಿಂದ ಬಂದವರು ಅಂತ. ನಾವು ಬಂದದ್ದು ನೆರೆಮನೆಯವರು ಅಂದ್ರೆ ಹನುಮನ ಮನೆಯವರು ಅಂದ್ರೆ ಪ್ರವಚನಾಚಾರ್ಯರ ಮನೆಯವರು ಅಂತ ಅರ್ಥ. ನೀವು ಸೇರಿದ್ದು ಎಲ್ಲಿ ಅಂತಂದ್ರೆ ಪ್ರವಚನಾಚಾರ್ಯರ ಈ ಪ್ರವಚನದಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ ಅಂತ. ಅವರ ಸಾಮರ್ಥ್ಯ ಹಾಗೆ. ಕೃಷ್ಣ ಭಗವದ್ಗೀತೆ ಹೇಳಿದ್ದ, ಜನ ಎಷ್ಟು 18 ಅಕ್ಷೋಹಿಣಿ ಸೇರಿದ್ರು, ಯಾವುದಕ್ಕೋಸ್ಕರ? ಹೊಡಿಲಿಕ್ಕೆ ಬಡಿಲಿಕ್ಕೆ ಅಷ್ಟೇ. ಗೀತೆಗೆ ಸೇರಿದ್ದು ಎಷ್ಟು ಜನ? ಒಬ್ರು ಪ್ಲಸ್ ಒಬ್ರು, ಇಬ್ಬರೇ ಸೇರಿದ್ರು. ಕೆಳಗಿನಿಂದ ಅರ್ಜುನ, ಮೇಲಿನಿಂದ ಹನುಮಂತೇವರು. ಇಬ್ಬರು ಬಿಟ್ಟರೆ ಕೃಷ್ಣನ ಉಪನ್ಯಾಸಕ್ಕೆ ಎರಡೇ ಆಡಿಯನ್ಸ್. ನಮ್ಮ ಪ್ರವಚನಾಚಾರ್ಯರ ಉಪನ್ಯಾಸಕ್ಕೆ ಇಬ್ಬರಲ್ಲ, ಇನ್ನು ಇಬ್ಬರಿಗೆ ಚಾನ್ಸ್ ಇಲ್ಲ ಒಳಗೆ ಪ್ರವೇಶ ಮಾಡಲಿಕ್ಕೆ, ಅಷ್ಟು ಜನ ಇಲ್ಲಿ ತುಂಬಿದ್ದಾರೆ ಅಂತಂದ್ರೆ ಆ ಸಾಮರ್ಥ್ಯ ಅದೆಷ್ಟಿರಬೇಕು ಅಂತ. ಯಾಕೆಂದ್ರೆ ಭಗವಂತನ ಗೀತೆ ಅದು, ಅದು ಅರ್ಥ ಆಗಬೇಕಾಗಿದ್ರೆ ಅಷ್ಟು ಎತ್ತರಕ್ಕೆ ನಾವು ಏರಬೇಕು. ಒಂದು ವಾಯುದೇವರು ಹನುಮಂತ ದೇವರು ಜೀವೋತ್ತಮರು, ಅವರಿಗೆ ಅಧಿಕಾರ ಇದೆ. ಅದರ ನಂತರ ಮನೋಭಿಮಾನಿ ಇಂದ್ರದೇವರು, ಶ್ರವಣಾಭಿಮಾನಿ, ಹಾಗಾಗಿ ಅರ್ಜುನನಿಗೆ ಅಧಿಕಾರ. ಕೃಷ್ಣನ ಮಾತು ಸಾಕ್ಷಾತ್ ಕೇಳಲಿಕ್ಕೆ ಶಕ್ತಿ ಇದ್ದದ್ದು ಇಬ್ಬರಿಗೆ ಮಾತ್ರ ಅಂತ ಆಮೇಲೆ ಆಚಾರ್ಯರು ವ್ಯಾಖ್ಯಾನ ಬರೆದರು. ವ್ಯಾಖ್ಯಾನದ ಹಿನ್ನೆಲೆಯಲ್ಲಿ ಇನ್ನಷ್ಟು ಜನ ಅದರ ಅಧ್ಯಯನ ಮಾಡಿದರು. ಟೀಕಾಕೃತ್ಪಾದರು ವ್ಯಾಖ್ಯಾನ ಬರೆದರು, ಮತ್ತಷ್ಟು ಜನ ಸೇರಿದರು. ಆದರೆ ಇಷ್ಟು ಜನ ಸೇರಿದ್ದು ನಮ್ಮ ಪ್ರವಚನಾಚಾರ್ಯರ ಉಪನ್ಯಾಸಕ್ಕೇನೆ. ಇದು ಬಹಳ ವೈಶಿಷ್ಟ್ಯ ಅಂತ. ಯಾಕಂದ್ರೆ ಕೃಷ್ಣನ ಮತ, ಹನುಮನ ಮತ, ಅರ್ಜುನನ ಮತ. ಕೃಷ್ಣನ ಮತ ಅಂದ್ರೆ ಭಗವದ್ಗೀತೆ, ಹನುಮನ ಮತ ಅಂದ್ರೆ ಆಚಾರ್ಯರ ಭಾಷ್ಯ, ಅರ್ಜುನನ ಮತ ಅಂದ್ರೆ ಪ್ರಮೇಯ ದೀಪಿಕ, ಟೀಕಾಕೃತ್ಪಾದರ ಪ್ರಮೇಯ ದೀಪಿಕ, ಎಲ್ಲವನ್ನು ಒಳಗೊಂಡಿರತಕ್ಕಂತಹ ರಸಾಯನ ಅಂದ್ರೆ ಪ್ರವಚನಾಚಾರ್ಯರ ಪ್ರವಚನ ಅಂತ. ಹಾಗಾಗಿ ಎಲ್ಲರೂ ಇಷ್ಟು ಜನ ಇಲ್ಲಿ ಸೇರುವ ಹಾಗೆ ಆಯಿತು. ಒಂದೊಂದು ಶ್ಲೋಕ ನಾವು ಹೇಳ್ತೇವೆ. ಒಂದು ಶ್ಲೋಕ ಹೇಳ್ತೇವೆ ಅಂದ್ರೆ ಜೀವಮಾನ ಇದೆ, ಒಂದೇ ಶ್ಲೋಕ ಅಲ್ಲೇ ಮಂಗಳ ಆಗಿಬಿಡುತ್ತೆ. ಇದು ಒಂದು ವೈಶಿಷ್ಟ್ಯವೇ, ಅದೇನು ಕಲೆ, ಅದಕ್ಕೆ ಅದೇನು ತತ್ವ ಇಲ್ಲ ಅಂತಲ್ಲ. ಇನ್ನು ಕೆಲವರು ಇರ್ತಾರೆ, ಅದನ್ನು ಇಡೀ ಭಗವದ್ಗೀತೆ ಒಂದು ಗಂಟೆಯಲ್ಲೇ ಹೇಳ್ತಾರೆ ಅಂತ. ಆದರೆ ಯಾವ ಶ್ಲೋಕವೂ ಬಿಡದೆ ಪೂರ್ತಿಯಾಗಿ ಹೇಳಬೇಕು, ಆದರೆ ಒಂದೂವರೆ ಗಂಟೆಯಲ್ಲಿ ಹೇಳಬೇಕು. ಇದು ಎರಡು ಕಂಡೀಷನ್ ಹಾಕಿದರೆ ಹೇಳಲಿಕ್ಕೆ ಅರ್ಹತೆ ಇರುವುದು ಕೆಲವರಿಗೆ ಮಾತ್ರ. ಅದು ವ್ಯಾಸರು ಹೇಳ್ತಾರೆ. ಈ ಹೇಳುವ ಕ್ರಮ ಹೇಗಿರಬೇಕು ಅಂತಂದರೆ ಎರಡು ರೀತಿ ಕ್ರಮ ಅಂತೆ. ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ವಿಸ್ತಾರವಾಗಿ ಹೇಳುವ ಕ್ರಮ ಅಂತ, ಒಂದು ವಿಸ್ತಾರವಾಗಿ ಹೇಳಿದ್ದನ್ನು ಸಂಕ್ಷಿಪ್ತವಾಗಿ ಹೇಳೋದು ಅಂತ ಇನ್ನೊಂದು ಕ್ರಮ. ಎರಡು ಕ್ರಮ ಇದೆ ಅಂತೆ, ಸಮಾಸ ವ್ಯಾಸ ಯೋಗತಃ ಅಂತ. ಒಂದು ಸಂಕ್ಷಿಪ್ತವಾಗಿ ಹೇಳೋದು, ಒಟ್ಟಿಗೆ ಏನು ಹೇಳಿದ್ರು, ಒಂದು ತಾಸು ಹೇಳಿದ್ರಿ, ಏನು ಹೇಳಿದ್ರು, ಏನೋ ಹೇಳಿಬಿಟ್ರು ಅಂತ. ಕೆಲವರು ಹೇಳ್ತಾರೆ ಅದರ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಅದನ್ನು ಬಿಡಿಸಿ ಹೇಳಿ ಅಂದರೆ ನಮಗೆ ಹೇಳಲಿಕ್ಕೆ ಬರುವುದಿಲ್ಲ ಅಂತ. ವ್ಯಾಸರ ಶೈಲಿ ಹಾಕಿ, ಅವರು ಎಷ್ಟು ವಿಸ್ತಾರವಾಗಿ ಹೇಳ್ತಾರೆ, ಮಹಾಭಾರತದ ಶೈಲಿ ಹಾಕಿ, ಒಮ್ಮೆ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಪುನಃ ಪ್ರಶ್ನೆ ಮಾಡಿದಾಗ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ರಾಮಾಯಣದ ಶೈಲಿ ಹಾಕಿ, ಮೊದಲು ಅದು ವಾಲ್ಮೀಕಿಗಳು ಹೇಳ್ತಾರೆ, ನಾರದರು ಹೇಳ್ತಾರೆ, ಆಮೇಲೆ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಎಲ್ರಿಗೂ ವಿಸ್ತಾರ ಆಗುವಾಗಿ ಲವಕುಶರ ಬಾಯಲ್ಲಿ ಹೇಳಿಸ್ತಾರೆ. ಇದು ಸಂಕ್ಷಿಪ್ತವಾಗಿ ಹೇಳಿ ವಿಸ್ತಾರ ಆಗಿ 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 ವಿಸ್ತಾರವಾಗಿ ಹೇಳುವ ಕ್ರಮ. ವ್ಯಾಸರ ಶೈಲಿಯೂ ಆಗಿ ಸಂಕ್ಷಿಪ್ತವಾಗಿ ಹೇಳ್ತಾರೆ, ವಿಸ್ತಾರವಾಗಿ ಹೇಳ್ಕೊಂಡು ಬರ್ತಾರೆ ಅಂತ. ಇದು ಭಗವಂತನ ಶೈಲಿಯೂ ಆಗಿ, ಅದನ್ನು ನಮ್ಮ ಆಚಾರ್ಯ ಮಧ್ವರ ಶೈಲಿಯೂ ಆಗಿ ಅನುವ್ಯಾಖ್ಯಾನ ವಿಸ್ತೃತವಾದ ಗ್ರಂಥ ಬರೆದರು, ಅನುಭಾಷ್ಯ ಸಂಕ್ಷಿಪ್ತವಾದ ಗ್ರಂಥವನ್ನು ಬರೆದರು. ಇದಕ್ಕೆ ಜ್ಞಾನಿಗಳು, ವಿದ್ವಾಂಸರು, ಪ್ರೌಢಿ ಉಳ್ಳವರು ಅಂತ ಕರೀತಾರೆ. ಯಾರಿಗೆ ಸಂಕ್ಷೇಪ ವಿಸ್ತಾರಾಭ್ಯಾಮ್ ಹಿ ಪ್ರವದಂತಿ ಮನೀಷಿನಃ. ಮನೀಷಿತ್ವ ಅಂದ್ರೆ ಏನು ಅಂದ್ರೆ ಸಂಕ್ಷಿಪ್ತ ವಿಸ್ತಾರವಾಗಿ ಹೇಳಬೇಕಾದ್ದು. ಎರಡನ್ನು ಎರಡು ಕಲೆ ಯಾರು ರೂಢಿಸಿಕೊಳ್ತಾರೆ ಅವರನ್ನು ವಿದ್ವಾಂಸ ಅಂತ ಕರೆದಿದ್ದಾರೆ. ಆ ವಿದ್ವಾಂಸ ವಿದ್ವತ್ತವನ್ನು ನಾವು ಮತ್ತೊಂದ್ಸಲ ನೋಡಬೇಕಾಗಿದ್ರೆ ಪ್ರವಚನಾಚಾರ್ಯರ ಪ್ರವಚನಕ್ಕೆ ನಾವು ಬರಬೇಕು. ಅದನ್ನು ಸಂಕ್ಷಿಪ್ತವಾಗಿ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಅಂತ ಅಲ್ಲಿವರೆಗೆ ಹೇಳ್ಕೊಂಡು ಬಂದರು. ನಮ್ಮನ್ನು ಬ್ರಾಹ್ಮಿ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದರು. ಜಾನಿಶಾ ಎಲ್ಲಿಯೋ ಮಲಗಿದವರು ನಾವು, ಅಲ್ಲಿಂದ ಎಬ್ಬಿಸಿ ಅಲ್ಲಿ ಮಲಗಬೇಡಿ, ಇಲ್ಲಿ ಮಲಗಿ ಅಂತ. ಮಲಗುವವರು ನಮ್ಮ ಸ್ವಭಾವ ಹಾಗೆ, ಎಲ್ಲಿಯಾದರೂ ಮಲಗಬೇಕು. ಒಂದು ಮನೆಯಲ್ಲಿ ಮಲಗಬೇಕು, ಒಂದು ಪ್ರವಚನದಲ್ಲಿ ಮಲಗಬೇಕು. ಮಲಗುವುದಂದ್ರೆ ತೂಕಡಿಸುವುದು ಅಂತ ಅರ್ಥ ಅಲ್ಲ. ಮಲಗುವುದು ಅಂದರೆ ಶಬ್ದಕ್ಕೆ ಅರ್ಥ ತನ್ಮಯರಾಗುವುದು ಅಂತ ಅರ್ಥ. ನಾವು ಹೇಳುವುದುಂಟು ಅವನು ಪುಸ್ತಕದಲ್ಲಿ ಮಲಗಿದ್ದಾನೆ ಬಿದ್ದಿದ್ದಾನೆ ಅಂತ. ಮಲಗುವುದು ಅಂದರೆ ಇನ್ವಾಲ್ವ್ಮೆಂಟ್ ಅಂತ ಅರ್ಥ, ತನ್ಮಯರಾಗುವುದು ಅಂತ ಅರ್ಥ. ನಾವು ಯಾವುದರಲ್ಲಿಯೋ ತನ್ಮಯ, ದುರ್ದರ್ಶನ ಪೆಟ್ಟಿಗೆಯಲ್ಲಿ ತನ್ಮಯರಾಗಿರ್ತೇವೆ. ನಮ್ಮ ನಿಶಾ ಅಲ್ಲಿಯೇ, ಅಲ್ಲಿಂದ ಎಳ್ಕೊಂಡು ಬಂದು ಯಾ ನಿಶಾ ಸರ್ವಭೂತಾನ ಅಲ್ಲಿಂದ ಎಬ್ಬಿಸಿ, ಅಪ್ಪ ಇಲ್ಲಿ ಮಲಗುವುದಲ್ಲ, ನೀ ಜಾಗ ತೋರಿಸ್ತೇನೆ ಎಲ್ಲಿ ಮಲಗಬೇಕಾದ್ದು. ಯಸ್ಯಾಂ ಜಾಗೃತಿ ಸಂಯಮಿ, ಜ್ಞಾನಿಗಳು ಎಲ್ಲಿ ಎಚ್ಚೆತ್ತಿದ್ದಾರೆ ಎಲ್ಲಿ ಎಚ್ಚರದಲ್ಲಿದ್ದಾರೆ ನಾವು ಅಲ್ಲಿ ನಾವು ಬರಬೇಕಾಗಿರತಕ್ಕಂತಹದ್ದು ಅಂತ ಅಲ್ಲಿಂದ ಎಳ್ಕೊಂಡು ಬಂದು ಪ್ರಭಂಜನಾಚಾರ್ಯರು ತನ್ನ ಪ್ರವಚನದ ಶಕ್ತಿಯ ಮೂಲಕ ಭಗವದ್ಗೀತೆಯಲ್ಲಿ ನಮ್ಮನ್ನು ಮಲಗಿಸಿದ್ದಾರೆ. ನಾವು ಪ್ರಭಂಜನಾಚಾರ್ಯರು ಇಷ್ಟೇ ಹೇಳೋದು, ನಾವಲ್ಲಿ ಮಲಗಿದ್ದೇವೆ, ಪುನಃ ಇಲ್ಲಿ ಎಬ್ಬಿಸಿ ಮತ್ತೆ ಪುನಃ ದೂರಪೆಟ್ಟಿಗೆಯಲ್ಲಿ ಮತ್ತೆ ಎಬ್ಬಿಸಿ ಅಲ್ಲಿ ತನಕ ಕರ್ಕೊಂಡು ಹೋಗಬೇಡಿ, ಇಲ್ಲಿಯೇ ಮುಳುಗುವ ಹಾಗೆ ಮಾಡಿ ಇಂತ ಅವರಲ್ಲಿ ಆ ದೇವರು ಆ ವಿಶಿಷ್ಟವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದು ಎಲ್ಲರನ್ನೂ ಎಳೆಯುವ ಸೆಳೆಯುವ ಮನಸ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸುವಂತಹ ಶಕ್ತಿ ಆ ಕೃಷ್ಣನ ಆ ವಾಣಿ, ಆರ್ಷವಾಣಿ, ಅದ್ಭುತವಾದ ವಾಣಿ. ಒಬ್ಬ ವೇದಾಂತಿ ಅಂತ ಆಗಬೇಕಾಗಿದ್ರೆ ಭಗವದ್ಗೀತೆಗೆ ಮೊದಲು ವ್ಯಾಖ್ಯಾನ ಬರೀಬೇಕಂತೆ, ಮತ್ತೆ ಈಚೆ ಬಾ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಸ್ವಲ್ಪ ಸಂಸ್ಕೃತ ಜ್ಞಾನಿ ಅಂತಾದರೆ, ಅಧ್ಯಾತ್ಮದ ಸ್ವಲ್ಪ ಸ್ಪರ್ಶ ಇದೆ ಅಂತಾದರೆ ಅವನು ಭಗವದ್ಗೀತೆಗೆ ಒಂದು ವ್ಯಾಖ್ಯಾನ ಬರೀತಾನೆ. ಏನೇ ಬರೀಲಿ ಅವನು ವ್ಯಾಖ್ಯಾನ ಅಂತ ಬರೀತಾನೆ. ಭಗವದ್ಗೀತೆಗೆ ವ್ಯಾಖ್ಯಾನ ಬರೆಯದೆ ಹೋದರೆ ನೀವು ವೇದಾಂತಿ ಅಂತಾಗುವುದಿಲ್ಲ ಅಂತ. ಹಾಗಾಗಿ ಇವತ್ತು ನೂರಾರು ವ್ಯಾಖ್ಯಾನಗಳು ಭಗವದ್ಗೀತೆಗೆ ಬಂದಿದೆ ಅಂತ ಎಲ್ಲರೂ ಹೇಳೋದು. ಭಗವದ್ಗೀತಾ ಆಸಿಟೀಸ್ ಅಂತ, ಯಾವುದು ಆಸಿಟೀಸ್ ಆಗಲೇ ಇಲ್ಲ ಇಲ್ಲಿವರೆಗೆ. ಪ್ರತಿಯೊಬ್ಬನೂ ಹೇಳೋದು ನಮ್ದು ಭಗವದ್ಗೀತೆ ಒರಿಜಿನಲ್, ಯಾರ ಹತ್ರ ಕೇಳಿದ್ರೂ ಕೂಡ. ಆದರೆ ಒರಿಜಿನಲ್ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಇಂತಹ ಪ್ರವಚನವನ್ನು ನಾವು ಕೇಳಿದಾಗ ಯಾವುದು ಒರಿಜಿನಲ್ ಯಾವುದು ಡುಪ್ಲಿಕೇಟ್ ಅಂತ ನಮಗೆ ಅರ್ಥ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಅಧ್ಯಯನ ಮಾಡಿದ್ದನ್ನು ತಕ್ಕಡಿಯಲ್ಲಿ ಇಟ್ಟು ತೂಗಲಿಕ್ಕೋಸ್ಕರ ಅಧ್ಯಯನ ಮಾಡಿದವರು ಇದನ್ನು ಕೇಳಬೇಕು, ಯಾರಿಗೇನೂ ಗೊತ್ತಿಲ್ಲ ಅಂಥವರೂ ಕೇಳಬೇಕು. ಅಂತಹ ಅದ್ಭುತವಾದ ಪ್ರವಚನವನ್ನು ಮಾಡುವ ಶೈಲಿ ಅದು ರಕ್ತಗತ. ಅವರಿಗೆ ಅವರು ಉಸಿರಾಟ ಅಂತ ಹೇಳಿದರು. ಉಸಿರುವುದೊಂದು ಆಟವೇ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲದಿದ್ದಾಗೆ ಆಗುವಂಥದ್ದು, ಕ್ರಿಕೆಟ್ ಆಟಕ್ಕಿಂತ ಸರೀಸಾಗಿ ಆಗುವಂಥದ್ದು ಉಸಿರಾಟ ಅಂತ. ಆ ಉಸಿರಾಟ ಹೇಗೆ ಅದು ನಮಗೆ ಗೊತ್ತಿಲ್ಲದಿದ್ದಾಗೆ ನಡೀತಾ ಇರ್ತದೆ, ಹಾಗೆ ಪ್ರಭಂಜನಾಚಾರ್ಯರಿಗೆ ಉಸಿರಾಟ ಅಂದರೆ ಪ್ರವಚನ ಅಂತ. ಅದವರಿಗೆ ಅನಾಯಾಸವಾಗಿ ಏನು ಒದ್ದಾಟ ಇಲ್ಲದೆ ಹೇಳ್ತಾ ಇರ್ತಾರೆ ಅಂದರೆ ಪ್ರವಚನ ಅಂತ. ಅಂದರೆ ಕೆಲವರು ನೋಡಬೇಕು ಪ್ರವಚನ ಹೇಗೆ ಮಾಡ್ತಾರೆ ಅಂದರೆ, ಕೈಯಲ್ಲಿ ಗಂಟೆ ಇದೆ ಅದನ್ನು ನೋಡ್ತಾ ಇರ್ತಾರೆ, ಯಾವಾಗ ಗಂಟೆ ಮುಗಿದಿಲ್ಲ ರಗಳೆ ಮುಗಿದಿಲ್ಲ ಅಂತ ಆಗಿರ್ತದೆ ಅವರಿಗೆ, ವಿಷಯ ಖಾಲಿಯಾಗಿರ್ತದೆ. ಆಮೇಲೆ ಕಷ್ಟಪಟ್ಟು ಅದನ್ನು ಎಳೆದು 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 ಪಾಪ ಕೂತವರು ಎಳೆದನಕ್ಕೆ ಮಾಡಿಬಿಡ್ತಾರೆ. ಅದನ್ನು ಉಸಿರಾಟ, ಅದು ಆಟ ಹೇಗೆ ಹಾಗೆ ಪ್ರವಚನ, ಹಾಗೆಯೇ ಬರೆಯುವಂಥದ್ದು. ಅವರ ಲೇಖನ ಶಕ್ತಿ ಆಗಿದೆ, ಪ್ರವಚನ ಶಕ್ತಿ ಆಗಿದೆ, ಎಲ್ಲವನ್ನೂ ಮೇಳವಿಸಿಕೊಂಡು ಅದನ್ನು ಹೇಳಬೇಕು ಅಂತ ಅದರಲ್ಲಿ ಆಸಕ್ತಿಯೂ ಇದೆ. ಕೆಲವರಿಗೆ ಗೊತ್ತಿರ್ತದೆ ಹೇಳಬೇಕು ಅಂತ ಆಸಕ್ತಿ ಇರುವುದಿಲ್ಲ. ಪಾಪ ಆಸಕ್ತಿ ಇದ್ದವರಿಗೆ ಹೇಳಲಿಕ್ಕೆ ಬರುವುದಿಲ್ಲ, ಹೇಳಲಿಕ್ಕೆ ಬರಬೇಕು ಹೇಳಬೇಕು ಅಂತ ಹೇಳ್ತವರಿಗೆ ಗೊತ್ತಿರುವುದಿಲ್ಲ. ಒಟ್ಟಿಗೆ ಕೂತವರ ಗ್ರಾಚಾರ ಹಿಡಿದಿರ್ತದೆ ಅಂತ. ಪ್ರಭಂಜನಾಚಾರ್ಯ ಎಲ್ಲದಕ್ಕೂ ಅಪವಾದವಾಗಿ ನಿಂತು ನಮ್ಮ ದೊಡ್ಡ ಸಂಪತ್ತಾಗಿ ಮೆರೆಯುತ್ತಾ ಇದ್ದಾರೆ. ಆ ಸಂಪತ್ತನ್ನು ರಾಮಂದಿರದವರು ಸದ್ವಿನಿಯೋಗ ಮಾಡ್ತಾ ಇದ್ದಾರೆ. ಅದೊಂದು ತುಂಬಾ ಹೆಮ್ಮೆಯ ವಿಷಯ. ಅವರಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ರಸವನ್ನು ತೀರಿಸುವಂತಹ ಕೆಲಸ ಅವರ ಮೂಲಕ ನಡೆಸ್ತಾ ಇದೆ. ಇಂತಹ ಈ ಪ್ರವಚನ ನಿರಂತರವಾಗಿ ನಡೆಯಲಿ, ಅದರ ಪ್ರಯೋಜನ ನಮ್ಮ ಸಮಾಜಕ್ಕೆ ಸಿಗಲಿ ಅಂತ ಪ್ರಾರ್ಥಿಸ್ತಾ, ನಮ್ಮ ಮೊಯ್ಲಿಯವರು ನಮ್ಮ ಚಾತುರ್ಮಾಸದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು ಕಾರ್ಯಕ್ರಮದಲ್ಲಿ, ಪ್ರಿಂಟ್ ಆಗಿತ್ತು. ನಮ್ಮ ದೇವರು ನೋಡಿದ ಅವತ್ತು ಅವರಿಗೆ ಬರಲಿಕ್ಕಾಗಲಿಲ್ಲ, ಅರ್ಜೆಂಟಾಗಿ ಎಲ್ಲಿಯೋ ಹೋಗ್ಲಿಕ್ಕಿತ್ತು. ಅಂತೂ ಪರಿವಾರ ಸ್ವಾಮಿಗಳ ಚಾತುರ್ಮಾಸದ ಕಾರ್ಯಕ್ರಮದಲ್ಲಿ ವೀರಪ್ಪಮೈಗಳು ಭಾಗವಹಿಸಬೇಕು ಅಂತ ನಿಂತು. ಅದು ಏನಾಯಿತು ಅಂದರೆ, ನಾವು ಇಬ್ಬರು ಒಟ್ಟಿಗೆ ಸೇರಿ, ನಾನು ವೀರಪ್ಪಮೈಲಿಯವರಿಗೆ ಹೇಳಿಲ್ಲ, ವೀರಪ್ಪಮೈಲಿಯವರು ನಮಗೂ ಹೇಳಲಿಲ್ಲ, ಒಟ್ಟಿಗೆ ನಮ್ಮಲ್ಲಿ ರಾಮದೇವರು ಈ ಮಂದಿರದಲ್ಲಿ ಸೇರಿಸಿ ಚಾತುರ್ಮಾಸದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಹಾಗೆ. ಅವರಿಬ್ಬರ ದಂಪತಿಗಳ ಸಂಬಂಧ ಆಗಿದೆ. ಅವರು ಮೈಲಿಯವರು ಇಲೆಕ್ಷನ್ ಬಂದರೆ ಎಲ್ಲ ಕಡೆ ತಿರುಗಾಡಬೇಕು, ಮನೆ ಮನೆಗೆ ತಿರುಗಬೇಕು. ನಮ್ಮ ಮಾಲತಿಯವರು ಎಲ್ಲಿರ್ತಾರೆ ಅಂತ ಅವ್ರ ಅಡ್ರೆಸ್ ಕೇಳಿದ್ರೆ ಮತ್ತೆಲ್ಲಿ ಇರುವುದಿಲ್ಲ, ಅವರು ಇರುವುದು ದೇವರ ಮುಂಭಾಗದಲ್ಲಿ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗಿರ್ತಕ್ಕಂತಹ ವಿಷಯ. ದೇವರ ಮೇಲೆ ಭಕ್ತಿ ನಿಷ್ಠೆ ಅಚಲವಾಗಿರ್ತಕ್ಕಂತಹ ಶ್ರದ್ಧೆ. ಅವರು ಇನ್ನೊಬ್ಬರ ಹತ್ರ ಹೇಳಲಿಕ್ಕೆ ಹೋಗುದಿಲ್ಲ, ನಾವು ಯಜಮಾನರಿಗೆ ಓಟ್ ಕೊಡಿ ಅಂತ ಕೇಳಲಿಕ್ಕೆ ಹೋಗುದಿಲ್ಲ. ಅವ್ರು ಕೇಳುದು ಯಾರ ಹತ್ರ, ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ ಆ ಭಗವಂತನ ಹತ್ರ ಹೋಗಿ ಪ್ರಾರ್ಥನೆ ಸಲ್ಲಿಸ್ತಿದ್ರು ಅಂತ. ಇದು ನಾನು ಕೇಳಿದ್ದೇನೆ ನೋಡಿದ್ದೇನೆ. ಹೀಗೆ ಇಬ್ರು ಕೂಡ ಭಗವಂತನಲ್ಲಿ ಅತ್ಯಂತ ಭಕ್ತರು, ದೇವರ ಕೆಲಸ ಅಂದ್ರೆ ನಿಷ್ಠೆಯಿಂದ ಮಾಡುವವರು. ಹಾಗಾಗಿ ಭಗವಂತ ಎಲ್ಲ ಸಾಹಿತ್ಯಗಳನ್ನೂ ಬರೆಸಿದ ಅಂತ. ಆ ಸಾಹಿತ್ಯಕ್ಕೆ ಗರಿ ಯಾವಾಗ ಬರುತ್ತೆ, ಯಾವಾಗ ಮೆರಗು? ಸಾಹಿತ್ಯ ಬೇಕಾದಷ್ಟಿದೆ, ಆದರೆ ಸಾಹಿತ್ಯಕ್ಕೆ ಹಿತತ್ವ ಸಹಿತತ್ವ ಅದು ಯಾವಾಗ ಬರುತ್ತೆ ಅಂತಂದ್ರೆ, ಅದು ಭಗವಂತನ ವಿಷಯಕವಾದಾಗ ಸಾಹಿತ್ಯಕ್ಕೆ ಬೆಲೆ ಅಂತ. ಹಾಗಾಗಿ ಭಗವಂತ ಅವರ ಸೇವೆಯನ್ನು ಹೇಗೆ ಸ್ವೀಕಾರ ಮಾಡಿದ ಅಂತಂದ್ರೆ, ಅದ್ಭುತವಾದ ರಾಮಾಯಣ ಕಾವ್ಯವನ್ನು ಅವರ ಮೂಲಕ ರಚನೆ ಆಗುವ ಹಾಗೆ ಮಾಡಿ ನಿಮ್ಮ ಸಾಹಿತ್ಯ ಸೇವೆಗೆ ಇದು ಪೂರ್ಣವಾಗಿರತಕ್ಕಂತಹ ಗರಿಯಿಂದ ಭಗವಂತ ಒಂದು ಕಿರೀಟವನ್ನು ತೊಡಿಸಿದ ಅಂತ ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇವೆ. ಅವರ ಮೂಲಕ ರಾಮಾಯಣ ಗ್ರಂಥ ಬಂತು. ಹಾಗೆ ನಮ್ಮ ಪ್ರವಂಜನಾಚಾರ್ಯರ ಮಾರ್ಗದರ್ಶನದಲ್ಲಿ ವೀರಪ್ಪಮೊಯ್ಲಿಯವರಿಂದ ಇನ್ನೊಂದು ಭಾರತದ ಗ್ರಂಥ ಆದಷ್ಟು ಬೇಗ ಮೂಡಿ ಬರಲಿ ಅಂತ ನಾವು ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥಿಸ್ತಾ ನಿಮಗೆಲ್ಲರಿಗೂ ಶುಭ ಹಾರೈಸ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣ.